ನಮ್ಮ ಭೌತಿಕ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವಂತದ್ದು.
We want to look today at the secret of how we can get our prayers answered by God.
ದೇವರಿಂದ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ಹೇಗೆ ದೊರೆಯುತ್ತದೆ ಎಂಬಂತ ರಹಸ್ಯವನ್ನ ಇವತ್ತು ನಾವು ನೋಡಿಕೊಳ್ಳೋಣ.
And if you listen carefully and learn from the way Jesus taught us to pray, it can change your life.
ಇದನ್ನ ನೀವು ಜಾಗರೂಕರಾಗಿ ಕೇಳಿಸಿಕೊಂಡರೆ ಮತ್ತು ಯೇಸು ಕಲಿಸಿಕೊಟ್ಟ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನ ಕಲಿತರೆ ಇದು ನಿಮ್ಮ ಜೀವಿತವನ್ನ ಬದಲಿಸುತ್ತದೆ.
We were looking in our last study about putting God first in our life and in our prayers.
ನಮ್ಮ ಹಿಂದಿನ ಅಧ್ಯಾಯದಲ್ಲಿ ನಮ್ಮ ಪ್ರಾರ್ಥನೆಗಳಲ್ಲಿ ಮತ್ತು ನಮ್ಮ ಜೀವಿತದಲ್ಲಿ ದೇವರನ್ನ ಮೊದಲು ಇಡುವುದರ ಕುರಿತು ನೋಡಿಕೊಳ್ತಾ ಇದ್ವಿ.
Once we've done that, you know, in Matthew 6 verse 9 10 and 11 Jesus spoke about praying our Father who art in heaven.
ಒಂದು ಬಾರಿ ನಾವು ದೇವರನ್ನ ಮೊದಲು ಇಟ್ಟಾಗ ನಂತರ ಮತ್ತಾಯ 6ನೇ ಅಧ್ಯಾಯ 9 10 11ನೇ ವಚನದಲ್ಲಿ ಯೇಸು ಈ ರೀತಿಯಾಗಿ ಹೇಳಿದ್ದಾರೆ, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ.
Number one burden and request and longing of my heart is that your name will be hallowed.
ನಮ್ಮ ಮೊದಲ ಮತ್ತು ಪ್ರಾಶಸ್ತವಾದ ಭಾರ ಯಾವುದಾಗಿರಬೇಕಪ್ಪ ಅಂದ್ರೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿರಬೇಕು.
And the number two longing and burden and request that I have in my heart is that your kingdom will come.
ನನ್ನ ಹೃದಯದಲ್ಲಿ ಎರಡನೇ ಬಯಕೆ ಭಾರ ಮತ್ತು ಕೋರಿಕೆ ಏನಾಗಿರಬೇಕಪ್ಪ ಅಂದ್ರೆ ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಇರಬೇಕು.
And the number three desire and longing and request in my heart is, Lord, that your will be done on earth as it is in heaven.
ಮೂರನೆಯದಾಗಿ ನನ್ನ ಹೃದಯದಲ್ಲಿನ ಭಾರ ಬಯಕೆ ಮತ್ತು ಕೋರಿಕೆ ಏನಾಗಿರಬೇಕಪ್ಪ ಅಂದ್ರೆ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ.
You think many believers really mean that?
ನಿಮಗೆ ಗೊತ್ತಾ ಅನೇಕ ವಿಶ್ವಾಸಿಗಳು ಇದನ್ನ ಅರ್ಥೈಸಲ್ಪಟ್ಟಿದ್ದಾರೆ ಅಂತ.
I mean, a lot of believers pray this prayer and like a parrot from childhood, but they have never stopped to think, what are they saying?
ಅನೇಕ ವಿಶ್ವಾಸಿಗಳು ತಮ್ಮ ಚಿಕ್ಕ ವಯಸ್ಸಿನಿಂದಲೇ ಒಂದು ರೀತಿ ಗಿಳಿಯ ರೀತಿಯಲ್ಲಿ ಮಾತಾಡ್ತಿರ್ತಾರೆ, ಅಂದ್ರೆ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ. ಅವರು ಸ್ವಲ್ಪ ಸಮಯ ಕೂತು ಯೋಚಿಸೋದಿಲ್ಲ ತಾವೇನ್ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ ಎಂಬುದಾಗಿ.
They are making the very same mistakes that Jesus said right at the beginning. Don't pray as hypocrites and don't pray with meaningless repetition.
ಯೇಸು ಪ್ರಾರಂಭದಲ್ಲಿ ಹೇಳಿರುವ ಪ್ರಕಾರ ಕಪಟಿಗಳ ಹಾಗೆ ಪ್ರಾರ್ಥನೆಯನ್ನ ಮಾಡಬೇಡಿರಿ ಮತ್ತು ಅರ್ಥಹೀನವಾಗಿ ಹೇಳಿದ್ದನ್ನೇ ಪದೇ ಪದೇ ಪ್ರಾರ್ಥನೆಯಲ್ಲಿ ಹೇಳಬೇಡಿರಿ ಎಂಬಂತ ತಪ್ಪನ್ನೇ ಪದೇ ಪದೇ ಅನೇಕ ವಿಶ್ವಾಸಿಗಳು ಮಾಡ್ತಾ ಇರ್ತಾರೆ.
ಬಟ್ ಒನ್ಸ್ ವಿ ಅಂಡರ್ಸ್ಟ್ಯಾಂಡ್ ರೈಟ್ ವಾಟ್ ಜೀಸಸ್ ವಾಸ್ ಟ್ರೈಂಗ್ ಟು ಎಂಫಸೈಸ್ ಹಿಯರ್, ವಿಲ್ ಡಿಸ್ಕವರ್ ದಟ್ ಇಫ್ ಯು ರಿಯಲಿ ಬಿಗಿನ್ ಟು ಪ್ರೇ ಲೈಕ್ ದಿಸ್ ಯು ವಿಲ್ ಬಿಕಮ್ ಅ ಸ್ಪಿರಿಚುವಲ್ ಮ್ಯಾನ್.
ಯೇಸು ಏನನ್ನ ಒತ್ತಿ ಹೇಳ್ತಾ ಇದ್ದಾರೆ ಎಂಬುದನ್ನ ನೀವು ಒಂದು ಬಾರಿ ಅರ್ಥ ಮಾಡಿಕೊಂಡಾಗ, ಯೇಸು ಹೇಳಿದ ರೀತಿಯಲ್ಲೇ ನೀವು ಪ್ರಾರ್ಥನೆಯನ್ನ ಮಾಡಲು ಪ್ರಾರಂಭಿಸಿದಾಗ ನೀವು ಆತ್ಮಿಕ ಮನುಷ್ಯನಾಗಿ ಹೊರಹೊಮ್ಮುತ್ತೀರಿ.
ಯು ರಿಯಲಿ ಬಿ ಸ್ಪಿರಿಚುವಲ್. ಥಿಂಕ್ ಇಫ್ ಯುವರ್ ಪ್ರೈಮರಿ ಡಿಸೈರ್ ಇನ್ ಯುವರ್ ಲೈಫ್ ಇಸ್ ದಟ್ ಗಾಡ್ಸ್ ನೇಮ್ ಶುಡ್ ಬಿ ಗ್ಲೋರಿಫೈಡ್.
ನಿಮ್ಮ ಜೀವಿತದ ಪ್ರಾಥಮಿಕ ಬಯಕೆಯು ದೇವರ ನಾಮವು ಮಹಿಮೆ ಎಣಿಸಲ್ಪಡಬೇಕು ಎಂಬಾದಲ್ಲಿ ನೀವು ಆತ್ಮಿಕ ಮನುಷ್ಯರಾಗಿ ಹೊರಹೊಮ್ಮುತ್ತೀರಿ.
ಅಂಡ್ ದಟ್ ಹಿಸ್ ಕಿಂಗ್ಡಮ್ ಶುಡ್ ಕಮ್ ಆನ್ ಅರ್ಥ್ ಅಂಡ್ ಹಿಸ್ ವಿಲ್ ಶುಡ್ ಬಿ ಡನ್ ಅಂಡ್ ದಟ್ ಇಸ್ ದಿ ಅಪರ್ಮೋಸ್ಟ್ ಥಿಂಗ್ ಇನ್ ಯುವರ್ ಲೈಫ್.
ಆತನ ರಾಜ್ಯವು ಬರಬೇಕು, ಆತನ ಚಿತ್ತವು ಭೂಲೋಕದಲ್ಲಿಯೂ ನೆರವೇರಬೇಕು ಎಂಬಂತದ್ದಕ್ಕೆ ನೀವು ಉನ್ನತ ಸ್ಥಾನವನ್ನ ನಿಮ್ಮ ಜೀವಿತದಲ್ಲಿ ಕೊಟ್ಟಿದ್ದೇ ಆದ್ರೆ,
ನಾಟ್ ವೆದರ್ ಯು ಮೇಕ್ ಮನಿ ಆರ್ ವೆದರ್ ಯುವರ್ ಬ್ಯಾಕ್ ಏಕ್ ಇಸ್ ಹೀಲ್ಡ್ ಆರ್ ಎನಿ ಸಚ್ ಥಿಂಗ್, ದೋಸ್ ಥಿಂಗ್ಸ್ ಆರ್ ದೇರ್ ಬಟ್ ದೇ ಆರ್ ಸೆಕೆಂಡರಿ.
ಹಣ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಜೀವಿತದಲ್ಲಿ ಇಲ್ಲ ಅಂದ್ರೆ, ಹಾಗೂ ನಾನು ಸ್ವಸ್ಥವಾಗಬೇಕು ಹಾಗೂ ನಿಮ್ಮ ಇನ್ನಿತರ ಅವಶ್ಯಕತೆಗಳು ಏನೇ ಇದ್ರು ಕೂಡ ಅವು ಎರಡನೇದಾಗಿದ್ರೆ,
ಕ್ಯಾನ್ ಯು ಇಮ್ಯಾಜಿನ್ ವಾಟ್ ಇಟ್ ವಿಲ್ ಡೂ ಟು ಯುವರ್ ಲೈಫ್ ಇಫ್ ಯು ಬಿಗಿನ್ ಟು ಪ್ರೇ ಇನ್ ದಿಸ್ ವೇ ಆಲ್ ದಿ ಟೈಮ್. Putting God's interests first and foremost.
ನೀವು ದೇವರ ಆಸಕ್ತಿಗಳನ್ನ ಮೊದಲನೆಯ ಸ್ಥಾನದಲ್ಲಿ ಮತ್ತು ಅತಿ ಮುಖ್ಯವಾದ ಉನ್ನತವಾದ ಸ್ಥಾನದಲ್ಲಿ ಇಡೋದೇ ಆದ್ರೆ ಆತನು ನಿಮಗಾಗಿ ಏನ್ ಮಾಡ್ತಾನೆ ಎಂಬುದನ್ನು ನೀವು ನೆನೆಸ್ತೀರಾ?
ಇಟ್ ವಿಲ್ ಚೇಂಜ್ ಯುವರ್ ಲೈಫ್ ಕಂಪ್ಲೀಟ್ಲಿ. ಯು ವಿಲ್ ಬಿಕಮ್ ಅನದರ್ ಮ್ಯಾನ್, ಅನದರ್ ವುಮನ್.
ಇದು ನಿಮ್ಮ ಜೀವಿತವನ್ನ ಸಂಪೂರ್ಣವಾಗಿ ಬದಲಿಸುತ್ತದೆ. ನೀವು ಮತ್ತೊಬ್ಬ ಪುರುಷ ಮತ್ತು ಮತ್ತೊಬ್ಬ ಸ್ತ್ರೀ ಆಗಿ ಹೊರಹೊಮ್ಮುತ್ತೀರಿ.
ಇನ್ಸ್ಟೆಡ್ ಆಫ್ ಬೀಂಗ್ ಆಕ್ಯುಪೈಡ್ ವಿತ್ ಆಲ್ ದಿ ಅದರ್ ಪ್ರಾಬ್ಲಮ್ಸ್ ಆಫ್ ಅರ್ತ್ primarily
lokada samasyagalalli naavu aatukondu koordene adara horatagi prarthamikavagi naavu devarna modalu idodadre.
Now once we have put God first, and the reason why Jesus told us to put God first is because many of those other problems will never get solved if we don't put God first.
Naavu modalu devarna idabeku embudagi Yesu helida karana enappa andre, naavu devarna modalu namma jeevithadalli idlilla andre bere samasyagalu ಬಗೆಹರಿಯೋದಿಲ್ಲ.
ಯು ಮೇ ಗೆಟ್ ರೈಡ್ ಆಫ್ ಒನ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಅಂಡ್ ಗೆಟ್ ಅನದರ್ ಸೆಟ್ ಆಫ್ ಪ್ರಾಬ್ಲಮ್ಸ್.
ನೀವು ಒಂದು ಸಮಸ್ಯೆಯಿಂದ ಹೊರಗೆ ಬರಬಹುದು, ಆದ್ರೆ ಮತ್ತೊಂದು ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತೀರ. ದೇವರನ್ನ ಮೊದಲಿಡ್ಲಿಲ್ಲ ಅಂದ್ರೆ,
ಬಿಕಾಸ್ ಗಾಡ್ಸ್ ನಾಟ್ ಫಸ್ಟ್ ಇನ್ ಯುವರ್ ಲೈಫ್.
ಯಾಕೆಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಮೊದಲಿಗನಾಗಿ ಇರೋದಿಲ್ಲ.
ಬಟ್ ಒನ್ಸ್ ಯು ಪುಟ್ ಗಾಡ್ ಫಸ್ಟ್ ಇನ್ ಯುವರ್ ಲೈಫ್, ಐ ಆಮ್ ನಾಟ್ ಸೇಯಿಂಗ್ ಯು ವಾಂಟ್ ಹ್ಯಾವ್ ಪ್ರಾಬ್ಲಮ್ಸ್, ಬಟ್ ಐ ಆಮ್ ಸೇಯಿಂಗ್ ದಟ್ ಗಾಡ್ ವಿಲ್ ಇಂಟರ್ವೀನ್ ಅಂಡ್ ಮೇಕ್ ಯು ಟ್ರಯಂಫೆಂಟ್ ಇನ್ ದಿ ಮಿಡ್ಸ್ಟ್ ಆಫ್ ದೋಸ್ ಪ್ರಾಬ್ಲಮ್ಸ್.
ನೀವು ಮೊದಲು ದೇವರನ್ನ ಇಡೋದೇ ಆದ್ರೆ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳೇ ಇರೋದಿಲ್ಲ ಎಂಬುದನ್ನು ನಾನು ಹೇಳೋದಿಲ್ಲ. ಆದರೆ ಆ ಸಮಸ್ಯೆಗಳ ನಡುವೆ ದೇವರು ನಿಮ್ಮನ್ನ ಜಯಶಾಲಿಗಳನ್ನಾಗಿ ಮಾಡುತ್ತಾನೆ.
ದ ಬೈಬಲ್ ಸೇಸ್ ಮೆನಿ ಆರ್ ದಿ ಅಫ್ಲಿಕ್ಷನ್ಸ್ ಆಫ್ ದ ರೈಚಸ್, ಮೆನಿ ಸಾಮ್ 34 ವರ್ಸ್ 19, ಮೆನಿ ಆರ್ ದಿ ಪ್ರಾಬ್ಲಮ್ಸ್ ವಿಚ್ ರೈಚಸ್ ಪೀಪಲ್ ಫೇಸ್, ಬಟ್ ದ ಲಾರ್ಡ್ ಡೆಲಿವರ್ಸ್ ಫ್ರಮ್ ಆಲ್ ಆಫ್ ದೆಮ್. ದಟ್ಸ್ ದಿ ಡಿಫರೆನ್ಸ್.
ಸತ್ಯವೇದವು ಕೀರ್ತನೆಗಳು 34 ಅಧ್ಯಾಯ 19 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ ಎಂಬುದಾಗಿ. ಇದು ವ್ಯತ್ಯಾಸವನ್ನ ತರುವಂತದ್ದಾಗಿದೆ.
Worldly people also face problems, but they don't have anyone to deliver them.
ಲೋಕದ ಜನರು ಸಹ ಕಷ್ಟಗಳನ್ನ ಮತ್ತು ಸಮಸ್ಯೆಗಳನ್ನ ಎದುರಿಸ್ತಾರೆ, ಆದರೆ ಅದರಿಂದ ಬಿಡುಗಡೆಯನ್ನ ಹೊಂದೋದಿಲ್ಲ ಅಷ್ಟು ಸುಲಭವಾಗಿ.
We have a father in heaven. So learn to put God first in your life, in everything.
ಆದರೆ ನಮಗೆ ಪರಲೋಕದಲ್ಲಿ ತಂದೆ ಇದ್ದಾನೆ, ಹಾಗಾಗಿ ನಿಮ್ಮ ಜೀವಿತದ ಪ್ರತಿಯೊಂದರಲ್ಲಿ ದೇವರನ್ನ ಮೊದಲು ಇಡುವುದನ್ನ ಕಲಿತುಕೊಳ್ಳಿರಿ.
ಡೋಂಟ್ ಪುಟ್ ಯುವರ್ ಬಿಸ್ನೆಸ್ ಫಸ್ಟ್, ಡೋಂಟ್ ಪುಟ್ ಯುವರ್ ಸ್ಟಡೀಸ್ ಫಸ್ಟ್, ಡೋಂಟ್ ಪುಟ್ ಯುವರ್ ಚಿಲ್ಡ್ರನ್ ಫಸ್ಟ್, ಆರ್ ಯುವರ್ ವೈಫ್ ಆರ್ ಹಸ್ಬೆಂಡ್ ಆರ್ ಹೋಮ್ ಆರ್ ಪ್ರಾಪರ್ಟಿ ಆರ್ ಎನಿಥಿಂಗ್.
ನಿಮ್ಮ ವಿದ್ಯಾಭ್ಯಾಸವನ್ನಾಗಲಿ, ವ್ಯವಹಾರವನ್ನಾಗಲಿ, ಕುಟುಂಬವನ್ನಾಗಲಿ, ಮಕ್ಕಳನ್ನಾಗಲಿ, ಆಸ್ತಿಯನ್ನಾಗಲಿ, ಗಂಡ ಅಥವಾ ಹೆಂಡತಿಯನ್ನಾಗಲಿ ಮೊದಲು ಇಡಬೇಡ್ರಿ.
ಪುಟ್ ಗಾಡ್ ಫಸ್ಟ್ ಅಂಡ್ ಸೀ ದ ಡಿಫರೆನ್ಸ್ ಇಟ್ ವಿಲ್ ಮೇಕ್ ಇನ್ ಯುವರ್ ಲೈಫ್.
ನಿಮ್ಮ ಜೀವಿತದಲ್ಲಿ ಮೊದಲು ದೇವರನ್ನ ಇಟ್ಟು ಆಗುವಂತ ವ್ಯತ್ಯಾಸವನ್ನ ನೋಡಿರಿ ನಿಮ್ಮ ಜೀವಿತದಲ್ಲಿ.
ದೆನ್ ಯು ಬಿಕಮ್ ಅ ರಿಯಲ್ ಡಿಸೈಪಲ್.
ಆಗ ನೀವು ನಿಜವಾದ ಶಿಷ್ಯಂದಿರಾಗಿ ಹೊರಹೊಮ್ಮುತ್ತೀರಿ.
ಒನ್ಸ್ ವಿ ಹ್ಯಾವ್ ಡನ್ ದಟ್, ದೆನ್ ಜೀಸಸ್ ಟಾಟ್ ಅಸ್ ಟು ಪ್ರೇ, ಗಿವ್ ಅಸ್ ದಿಸ್ ಡೇ ಅವರ್ ಡೈಲಿ ಬ್ರೆಡ್, ಫಾರ್ಗಿವ್ ಅಸ್ ಅವರ್ ಡೆಬ್ಟ್ಸ್ ಆಸ್ ವಿ ಫಾರ್ಗಿವ್ ಅದರ್ಸ್, ಲೀಡ್ ಅಸ್ ನಾಟ್ ಇನ್ ಟೆಂಪ್ಟೇಷನ್, ಡೆಲಿವರ್ ಅಸ್ ಫ್ರಮ್ ಈವಿಲ್.
ಒಂದು ಬಾರಿ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿತಾಗ ಮತ್ತಾಯ 6:11-13 ವಚನದವರೆಗೂ ಯೇಸು ಕಲಿಸಿಕೊಟ್ಟಿದ್ದು ಏನಂದ್ರೆ, ನಮ್ಮ ಅನುದಿನದ ಆಹಾರವನ್ನ ಇವತ್ತು ದಯಪಾಲಿಸು, ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು, ಮತ್ತು ನಮ್ಮನ್ನ ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನ ತಪ್ಪಿಸು ಎಂಬುದಾಗಿ.
ನೋಟಿಸ್ ಒನ್ ವರ್ಡ್, ಆರ್ ಲೆಟ್ಸ್ ಸೇ ಟೂ ವರ್ಡ್ಸ್ ದಟ್ ಆರ್ ನೆವರ್ ಫೌಂಡ್ ಇನ್ ದಿಸ್ ಪ್ರೇಯರ್, I and me.
ಈ ಪ್ರಾರ್ಥನೆಯಲ್ಲಿ ಎರಡು ಪದಗಳನ್ನ ನೀವು ಗುರುತಿಸಿ, ಅವು ಸಿಗೋದಿಲ್ಲ. ಆ ಪದಗಳು ಯಾವ್ದಪ್ಪ ಅಂದ್ರೆ, ನಾನು ಮತ್ತು ನನಗೆ ಎಂಬಂತವುಗಳು.
We could add another one, my.
ಮತ್ತೊಂದು ಇದೆ, ಅದು ನನ್ನದು ಎಂಬುವಂತದ್ದು.
I, me, my.
ನಾನು, ನನಗೆ, ನನ್ನದು.
These three words which are so common in our language.
ನಮ್ಮ ಭಾಷೆಯಲ್ಲಿ ಈ ಮೂರು ಪದಗಳು ಬಹಳ ಸಾಮಾನ್ಯವಾಗಿ ಹುದುಗಿಕೊಂಡಿವೆ.
ಐ,
ನಾನು ಎಂಬುವಂತದ್ದು
ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್, ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಇನ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್.
ನಾನು ಅಂತ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ನಾನು ಬಹಳ ಪ್ರಮುಖವಾದಂತಹ ಮನುಷ್ಯ ಎಂಬುದಾಗಿ.
ಐ, ಮೀ, ಮೈ, ಇಟ್ಸ್ ನಾಟ್ ಈವನ್ ಮೆನ್ಷನ್ ಇನ್ ದಿಸ್ ಪ್ರೇಯರ್ ಈವನ್ ಒನ್.
ನಾನು, ನನಗೆ ಮತ್ತು ನನ್ನದು ಎಂಬುವಂತದ್ದು ಈ ಪ್ರಾರ್ಥನೆಯಲ್ಲಿ ಒಂದೇ ಒಂದು ಬಾರಿನೂ ಸಹ ನಮ್ಮದಾಗಿಲ್ಲ.
ಆಫ್ಟರ್ ವಿ ಹ್ಯಾವ್ ಸಾಟ್ ಗಾಡ್, ಗಾಡ್ಸ್ ನೇಮ್ ಅಂಡ್ ಗಾಡ್ಸ್ ಕಿಂಗ್ಡಮ್ ಅಂಡ್ ಗಾಡ್ಸ್ ವಿಲ್ ಫಸ್ಟ್, ಆಫ್ಟರ್ ವಿ ಪುಟ್ ಗಾಡ್ ಫಸ್ಟ್ ಇನ್ ಅವರ್ ಲೈಫ್,
ದೇವರ ರಾಜ್ಯ, ದೇವರ ನಾಮ ಮತ್ತು ದೇವರ ಚಿತ್ತವನ್ನ ನಾವು ಮೊದಲು ಹುಡುಕಿದಾಗ, ಅಂದರೆ ದೇವರನ್ನ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನದಲ್ಲಿ ಇಟ್ಟಾಗ,
ದ ನೆಕ್ಸ್ಟ್ ಥಿಂಗ್ ದ ಲಾರ್ಡ್ ವಾಂಟ್ಸ್ ಟು ಟೀಚ್ ಅಸ್ ಇಸ್ ಡೋಂಟ್ ಥಿಂಕ್ ಸೆಲ್ಫಿಶ್ಲಿ ಆಫ್ ಓನ್ಲಿ ಆಫ್ ಯುವರ್ ಸೆಲ್ಫ್ ಬಟ್ ಥಿಂಕ್ ಆಫ್ ಯುವರ್ ಫೆಲೋ ಬಿಲೀವರ್ಸ್.
ಮುಂದಿನ ಸಂಗತಿ ಯೇಸು ನಮಗೆ ಕಲಿಸಿದ್ದೇನಪ್ಪ ಅಂದ್ರೆ, ಕೇವಲ ನಿಮ್ಮ ಸ್ವಾರ್ಥವನ್ನ ನೋಡ್ಕೋಬೇಡ್ರಿ, ನಿಮ್ಮ ಸಹ ವಿಶ್ವಾಸಿಗಳ ಅವಶ್ಯಕತೆಗಳನ್ನು ಸಹ ನೋಡಿರಿ ಎಂಬುದಾಗಿ ಕಲಿಸಿಕೊಟ್ರು.
The father has got many children.
ಯಾಕೆಂದ್ರೆ ತಂದೆಗೆ ಅನೇಕ ಮಕ್ಕಳಿದ್ದಾರೆ.
Are you hungry?
ನೀವು ಹಸಿದವರಾಗಿದ್ದೀರಾ?
Do you need food?
ನಿಮಗೆ ಆಹಾರದ ಅವಶ್ಯಕತೆ ಇದೆಯಾ?
Yes, certainly. Pray that God will give you your daily bread.
ನಿಶ್ಚಯವಾಗಿ ಪ್ರಾರ್ಥನೆ ಮಾಡ್ರಿ, ಅವುಗಳಿಗಾಗಿ ಖಂಡಿತವಾಗಿಯೂ ದೇವರು ನಿಮಗೆ ಅವುಗಳನ್ನ ಕೊಡ್ತಾರೆ.
But don't forget there are others of God's children also who are hungry.
ಆದ್ರೆ ಮರಿಬೇಡ್ರಿ, ದೇವರ ಸಹ ಮಕ್ಕಳು ಕೂಡ ಅದೇ ಅವಶ್ಯಕತೆಯಲ್ಲಿದ್ದಾರೆ ಎಂಬುದಾಗಿ.
You're not the only one.
ನೀವು ಕೇವಲ ಒಬ್ಬರು ಮಾತ್ರ ಅಗತ್ಯತೆಯಲ್ಲಿ ಇಲ್ಲ.
Pray for them too.
ಅವರಿಗಾಗಿಯೂ ಸಹ ಪ್ರಾರ್ಥನೆಯನ್ನ ಮಾಡ್ರಿ.
And if you've got an abundance of food, don't forget those other children of God who don't have it.
ನೀವು ಆಹಾರದಲ್ಲಿ ಮತ್ತು ಮಿಕ್ಕ ಎಲ್ಲಾ ವಿಷಯಗಳಲ್ಲಿ ಸಮೃದ್ಧರಾಗಿದ್ರೆ ಅದನ್ನ ಹೊಂದದೇ ಇರುವಂತಹ ಮಿಕ್ಕ ವಿಶ್ವಾಸಿಗಳನ್ನ ಮರಿಬೇಡ್ರಿ.
ಸೊ ಹಿ ಸೆಡ್ ವೆನ್ ಯು ಪ್ರೇ ಸೇ ಗಿವ್ ಅಸ್ ದಿಸ್ ಡೇ ಅವರ್ ಡೈಲಿ ಬ್ರೆಡ್.
ಇದನ್ನ ಯಾವತ್ತು ಮರಿಬೇಡ್ರಿ, ನೀವು ಪ್ರಾರ್ಥನೆಯನ್ನ ಮಾಡುವಾಗ ನಮ್ಮ ಅನುದಿನದ ಆಹಾರವನ್ನ ಈ ಹೊತ್ತು ದಯಪಾಲಿಸು ಎಂಬುದಾಗಿ.
ವೆನ್ ಯು ಪ್ರೇ ಫಾರ್ ಫರ್ಗಿವ್ನೆಸ್
ನೀವು ಕ್ಷಮಾಪಣೆಗಾಗಿ ಪ್ರಾರ್ಥನೆಯನ್ನ ಮಾಡುವಾಗ
ಸೇ ಫರ್ಗಿವ್ ಅಸ್ ಅವರ್ ಸಿನ್ಸ್. ವೆನ್ ಯು ಪ್ರೇ ಫಾರ್ ಡೆಲಿವರೆನ್ಸ್ ಸೇ ಡೆಲಿವರ್ ಅಸ್ ಫ್ರಮ್ ಈವಿಲ್.
ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ, ನಮ್ಮನ್ನ ಮತ್ತು ನಮ್ಮ ತಪ್ಪುಗಳನ್ನ ಕ್ಷಮಿಸು ಮತ್ತು ಬಿಡಿಸು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡುವಾಗ ನಮ್ಮನ್ನ ಕೇಡಿನಿಂದ ತಪ್ಪಿಸಿ ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು.
ಸೊ ವಿ ಫೈಂಡ್ ದಟ್ ದ ಲಾರ್ಡ್ ವಾಸ್ ಟ್ರೈಂಗ್ ಟು ಡೆಲಿವರ್ ಪೀಪಲ್ ನಾಟ್ ಓನ್ಲಿ ಫ್ರಮ್ ಸೆಲ್ಫ್ ಸೆಂಟರ್ಡ್ನೆಸ್ ಇನ್ ದ ಸೆನ್ಸ್ ದಟ್ ಗಾಡ್ ಇಸ್ ನಾಟ್ ದ ಸೆಂಟರ್ ಆಫ್ ದೇರ್ ಲೈಫ್.
ಇಲ್ಲಿ ನಾವು ಕಂಡುಕೊಳ್ಳೋದೇನಪ್ಪ ಅಂದ್ರೆ ದೇವರು ಜನರನ್ನ ತಮ್ಮ ಸ್ವಕೇಂದ್ರೀಕೃತಗೊಳಿಸಿಕೊಳ್ಳುವಂತ ಸ್ಥಿತಿಯಿಂದ ಮಾತ್ರ ಬಿಡಿಸ್ತಾ ಇಲ್ಲ ಎಂಬುದಾಗಿ ನೋಡಿಕೊಳ್ತೇವೆ. ಅದರರ್ಥ ದೇವರು ಅವರ ಜೀವಿತದಲ್ಲಿ ಕೇಂದ್ರೀಕೃತವಾಗಿರುವುದಿಲ್ಲ.
But also from this self-centeredness where we don't think of other people around us at all.
ಮತ್ತೊಂದು ರೀತಿಯ ಸ್ವಕೇಂದ್ರೀಕೃತ ಅಂದ್ರೆ ನಮ್ಮ ಸುತ್ತಲಿರುವಂತಹ ಜನರ ವಿಷಯವಾಗಿ ನಾವು ಯೋಚಿಸೋಕೆ ಹೋಗೋದಿಲ್ಲ. ಅದರಿಂದ ಕೂಡ ದೇವರು ನಮ್ಮನ್ನ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ.
And he taught us to pray, give us, forgive us and deliver us.
ಹಾಗಾಗಿ ನಾವು ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು, ನಮಗೆ ಕೊಡು, ನಮ್ಮನ್ನ ಕ್ಷಮಿಸು, ನಮ್ಮನ್ನ ಬಿಡಿಸು ಎಂಬುದಾಗಿ.
So in this prayer about prayer for daily bread, Jesus wasn't asking us to pray that we would have bread for a whole year or any such thing.
ಹಾಗಾಗಿ ಇಲ್ಲಿ ಯೇಸು ಸ್ವಾಮಿ ತಿಳಿಸಿಕೊಟ್ಟ ಪ್ರಾರ್ಥನೆ ಏನಪ್ಪ ಅಂದ್ರೆ ಅನುದಿನದ ಆಹಾರವನ್ನ ದಯಪಾಲಿಸು ಎಂಬುದರ ಅರ್ಥ ನಮಗೆ ವರ್ಷಕ್ಕಾಗುವಷ್ಟು ಕೊಡು ಎಂಬುದಾಗಿ ಅರ್ಥ ಅಲ್ಲ ಅದು.
But Lord, if you will give me just enough for today, that's fine.
ಅದರ ಅರ್ಥ ದೇವರೇ ಇವತ್ತು ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಕೊಡು ನನಗೆ ಎಂಬುದಾಗಿ ಹೇಳುವಂತದ್ದು.
I'm not saying therefore you shouldn't have food for tomorrow or money for tomorrow or savings or any such thing.
ನಾನು ಈ ರೀತಿಯಾಗಿ ಹೇಳ್ತಾ ಇಲ್ಲ ನಾಳೆಗಾಗಿ ನೀವು ಆಹಾರವನ್ನಾಗಲಿ ಹಣವನ್ನಾಗಲಿ ಅಥವಾ ಉಳಿತಾಯವನ್ನಾಗಲಿ ಹೊಂದಿರಬಾರದು ಎಂಬುದಾಗಿ.
That's not the point here at all.
ನಾನು ಹೇಳುತ್ತಿರುವಂತ ವಿಷಯ ಅದಲ್ಲ.
You can have savings for your need in the future or whatever it's like. There's nothing wrong with that.
ಭವಿಷ್ಯದ ಅವಶ್ಯಕತೆಗೆ ಅನುಗುಣವಾಗಿ ನೀವು ಉಳಿತಾಯವನ್ನ ಹೊಂದಿರುವಂತದ್ದು ತಪ್ಪೇನಿಲ್ಲ.
But you should be happy and satisfied if God has given you just enough for today. That's the point.
ಆದರೆ ದೇವರು ನಿಮಗೆ ಈ ಹೊತ್ತು ಅಂದರೆ ಇವತ್ತು ಕೊಟ್ಟಿರುವಂತಹ ವಿಷಯದಲ್ಲಿ ನೀವು ತೃಪ್ತರಾಗಿರಬೇಕು ಮತ್ತು ಸಂತೋಷವಾಗಿರಬೇಕು. ನಾನು ಹೇಳುತ್ತಿರುವಂತಹ ವಿಷಯ ಅದೇ ಆಗಿದೆ.
That means if God has given you only food enough for today, well, praise the Lord.
ಅದರರ್ಥ ದೇವರು ನಿಮಗೆ ಈ ಹೊತ್ತು ಆಹಾರವನ್ನು ಕೊಟ್ಟಿದ್ರು ಅಂದ್ರೆ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳಬೇಕು.
Thank you Lord for today and you'll take care of tomorrow.
ದೇವರೇ ಈ ದಿನಕ್ಕಾಗಿ ಕೃತಜ್ಞತೆಗಳು, ನಾಳೆನೂ ಕೂಡ ನೀನೇ ನೋಡ್ಕೋ ಎಂಬುದಾಗಿ ಹೇಳಬೇಕು.
But if you can plan for tomorrow, go right ahead. There's nothing wrong with that.
ನಿಮಗೇನಾದರೂ ಯೋಜನೆಗಳಿದ್ರೆ ನಾಳೆಗಾಗಿ ಏನಾದರೂ ಉಳಿತಾಯವನ್ನ ಮಾಡ್ಕೋಬಹುದು, ತಪ್ಪೇನಿಲ್ಲ.
But be thankful for what is provided and ask God for the provision of our immediate needs.
ದೇವರು ನಿಮಗೆ ಕೊಟ್ಟಿರುವಂತ ಸಂಗತಿಗಳಿಗಾಗಿ ಮತ್ತು ವಿಷಯಗಳಿಗಾಗಿ ನೀವು ಕೃತಜ್ಞತರಾಗಿರಬೇಕು ಮತ್ತು ತಕ್ಷಣದ ಅವಶ್ಯಕತೆಗಳಿಗಾಗಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು.
Lord, give us this day our daily bread.
ದೇವರೇ ಈ ದಿನದ ಆಹಾರವನ್ನ ನಮಗೆ ದಯಪಾಲಿಸು ಎಂಬುದಾಗಿ ಕೇಳಿಕೊಳ್ಳಬೇಕು.
And Jesus did not teach us there to pray for luxuries. He's not asking for our daily ice cream or daily cake or any such thing.
ಯೇಸು ಸ್ವಾಮಿ ಈ ರೀತಿಯ ನಮಗೆ ಹೇಳಿಕೊಡ್ಲಿಲ್ಲ ಐಷಾರಾಮಿ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ. ಅನುದಿನದ ಆಹಾರ ಅಂದ್ರೆ ನನಗೆ ದಿನಕ್ಕೆ ಐಸ್ ಕ್ರೀಮ್ ಅಥವಾ ಕೇಕ್ ಗಳನ್ನ ಕೊಡು ಎಂಬುದಾಗಿ ಹೇಳುವಂತದ್ದಲ್ಲ.
It's just daily bread. Just that simple, a simple meal to keep my body and soul together, to keep me in health. That's all, Lord.
ಅನುದಿನದ ಆಹಾರ ಅಂದ್ರೆ ಸರಳವಾಗಿರುವಂತದ್ದು, ಅಂದ್ರೆ ಪ್ರಾಣ ಆತ್ಮ ಮತ್ತು ಶರೀರವನ್ನ ಒಟ್ಟಾಗಿ ಇಡುವಂತದ್ದು, ಅಂದರೆ ನನ್ನ ದೇಹಕ್ಕೆ ಆರೋಗ್ಯಯುತವಾಗಿರುವಂತವುಗಳನ್ನ ಕೊಡು ಎಂಬುದಾಗಿ ಕೇಳಬೇಕು.
And just give me enough for today. That's fine.
ದೇವರೇ ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಕೊಡು, ಅಷ್ಟು ಸಾಕು ನನಗೆ ಎಂಬುದಾಗಿ ಹೇಳಬೇಕು.
There's no covetousness here.
ಅಲ್ಲಿ ದುರಾಶೆ ಅನ್ನುವಂತದ್ದು ಬರೋದಿಲ್ಲ.
Jesus taught us to pray for material things when we are praying for our necessity. Not for luxury.
ಯೇಸು ಸ್ವಾಮಿ ಹೇಳಿಕೊಟ್ಟಿದ್ದು ಭೌತಿಕ ಸಂಗತಿಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂದ್ರೆ ನಮಗೆ ಅವಶ್ಯಕತೆಗೆ ಅನುಗುಣವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೊರತು ಐಷಾರಾಮಿ ವಿಷಯಗಳಿಗಾಗಿ ಅಲ್ಲ.
We don't find anywhere in the New Testament any encouragement to pray to God for luxury.
ಸತ್ಯವೇದದಲ್ಲಿ ನೀವು ಐಷಾರಾಮಿ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬಂತ ಪ್ರೋತ್ಸಾಹ ನೀವು ಕಂಡುಕೊಳ್ಳಲು ಸಾಧ್ಯವಿಲ್ಲ.
But we do find here in this prayer which the Lord himself taught. He is encouraging us to pray for necessity.
ಆದ್ರೆ ಈ ಒಂದು ಪ್ರಾರ್ಥನೆಯಲ್ಲಿ ದೇವರು ನಮಗೆ ಕಲಿಸಿಕೊಟ್ಟಿರುವಂತದ್ದೇನಪ್ಪ ಅಂದ್ರೆ, ನಮ್ಮ ಅವಶ್ಯಕತೆಗಳನ್ನ ದೇವರಿಗೆ ತಿಳಿಸಿ ಅದನ್ನ ಕೇಳಿಕೊಳ್ಳಬೇಕು ಎಂಬುದಾಗಿ.
Yes, it is true that your heavenly father knows what you need even before you ask him.
ಹೌದು, ಸರಿನೇ. ನೀವು ಕೇಳಿಕೊಳ್ಳುವುದಕ್ಕಿಂತ ಮೊದಲೇ ನಿಮ್ಮ ಅಗತ್ಯತೆಗಳು ದೇವರಿಗೆ ಅಂದರೆ ಪರಲೋಕದ ತಂದೆಗೆ ತಿಳಿದಿದೆ ಎಂಬುದಾಗಿ.
Doesn't the father know that we need daily bread?
ಪರಲೋಕದ ತಂದೆಗೆ ಗೊತ್ತಿಲ್ವಾ ನಮಗೆ ಅನುದಿನದ ಆಹಾರದ ಅವಶ್ಯಕತೆ ಇದೆ ಅಂತ?
He certainly does.
ನಿಶ್ಚಯವಾಗಿ ಆತನಿಗೆ ಗೊತ್ತಿದೆ.
Then why doesn't he give it without our asking?
ಆದರೆ ಯಾಕೆ ದೇವರು ನಾವು ಕೇಳಿಕೊಳ್ಳದೇನೆ ಕೊಡಬಾರದು?
The reason is because he wants to have communication with us.
ನಾವು ದೇವರೊಟ್ಟಿಗೆ ಮಾತುಕತೆಯ ಸಂಬಂಧವನ್ನು ಹೊಂದಿರಬೇಕು ಎಂಬುದಾಗಿ ದೇವರ ಉದ್ದೇಶವಾಗಿದೆ ಇದರಲ್ಲಿ.
And he wants us to have the joy and the privilege of answered prayer when you get your daily bread.
ನೀವು ನಿಮ್ಮ ಅನುದಿನದ ಆಹಾರವನ್ನು ಪಡೆದುಕೊಂಡಾಗ ಆ ಸೌಭಾಗ್ಯಕ್ಕಾಗಿ ಮತ್ತು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವು ದೊರಕಿದ್ದಕ್ಕಾಗಿ ಸಂತೋಷವಾಗಿರಬೇಕು ಎಂಬುದಾಗಿ ದೇವರ ಉದ್ದೇಶ.
That's why when before we eat our meals as Christians we always bow our head and pray. And thank God for the food.
ಹಾಗಾಗಿ ನಾವು ಕ್ರೈಸ್ತರು ಊಟ ಮಾಡುವ ಮೊದಲು ಆಹಾರಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಹೇಳ್ತೇವೆ, ತಲೆ ತಗ್ಗಿಸಿ ಪ್ರಾರ್ಥನೆಯನ್ನ ಮಾಡ್ತೇವೆ.
I hope all of you do that.
ನನ್ನ ನಿರೀಕ್ಷೆ ಏನಪ್ಪ ಅಂದ್ರೆ ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದೀರಾ ಎಂಬುದಾಗಿ.
I hope in your homes you don't rush into your meal without bowing your head first and praying and thanking God for the food.
ನೀವು ನಿಮ್ಮ ಮನೆಯಲ್ಲಿ ಊಟಕ್ಕೆ ಕೂತಾಗ ಊಟ ಮಾಡಲು ಅವಸರ ಮಾಡೋದಿಲ್ಲ ಮತ್ತು ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಿ, ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀರಿ ಆಹಾರಕ್ಕಾಗಿ ಎಂಬುದಾಗಿ ನಾನು ನಿರೀಕ್ಷೆ ಮಾಡ್ತೇನೆ.
Now it's not in order to make the food taste better or any such thing that we do that.
ಆ ಊಟವು ರುಚಿಯಾಗಿರಬೇಕು ಅಥವಾ ವಿಶೇಷತೆಯಿಂದ ಕೂಡಿರಬೇಕು ಅನ್ನುವಂತ ಉದ್ದೇಶಕ್ಕಾಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ.
We do it as an expression of gratitude and thereby acknowledging that it is God who has provided it.
ನಾವು ಪ್ರಾರ್ಥನೆ ಮಾಡೋದು ಯಾಕಪ್ಪ ಅಂದ್ರೆ ಆಹಾರ ತೆಗೆದುಕೊಳ್ಳುವ ಮೊದಲು ಕೃತಜ್ಞತೆ ಹೇಳುವುದಕ್ಕೆ ಮತ್ತು ದೇವರೇ ಇದನ್ನು ಒದಗಿಸಿದ್ದಾನೆ ಎಂಬಂತ ಅರಿಕೆ ಮಾಡುವ ಉದ್ದೇಶದಿಂದ.
Now there are atheists and godless people in the world who dig into their meal without thanking anybody.
ಲೋಕದಲ್ಲಿರುವಂತ ನಾಸ್ತಿಕರಾಗಲಿ ಅಥವಾ ದೈವಿಕತೆಯಿಂದ ಕೂಡದೇ ಇರುವಂತವರಾಗಲಿ ಯಾರಿಗೂ ಕೃತಜ್ಞತೆಯನ್ನು ಹೇಳದೆ ಆಹಾರವನ್ನು ತೆಗೆದುಕೊಳ್ಳುತ್ತಾರೆ.
Well, let them go their way.
ಅವರು ಅವರ ಮಾರ್ಗದಲ್ಲೇ ಹೋಗಲಿ.
But we acknowledge that is God who's given it. God's opened our eyes to see that.
ಆದರೆ ನಾವು ಅರಿಕೆ ಮಾಡಬೇಕು ಇದನ್ನ ದೇವರೇ ಒದಗಿಸಿದ್ದಾನೆ ಎಂಬುದಾಗಿ, ಯಾಕೆಂದ್ರೆ ದೇವರು ನಮ್ಮ ಒಳಗಿನ ಕಣ್ಣನ್ನ ತೆರೆದಿದ್ದಾನೆ.
Those atheists are blind. They don't know who's provided their food.
ನಾಸ್ತಿಕರು ಕುರುಡರಾಗಿದ್ದಾರೆ, ಅವರಿಗೆ ತಿಳಿದಿಲ್ಲ ಯಾರು ಅನುದಿನದ ಆಹಾರವನ್ನ ದಯಪಾಲಿಸಿದ್ದಾರೆ ಎಂಬುದಾಗಿ.
So we pray to God not to inform him about our need because he already knows that.
ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ ಯಾಕೆಂದ್ರೆ ನಮ್ಮ ಅವಶ್ಯಕತೆಗಳನ್ನು ತಿಳಿಸುವ ಉದ್ದೇಶದಿಂದಲ್ಲ, ಯಾಕೆಂದ್ರೆ ಆತನಿಗೆ ಮೊದಲೇ ತಿಳಿದಿದೆ.
ಬಟ್ ಟು ಎಕ್ಸ್ಪ್ರೆಸ್ ಅವರ್ ಡಿಪೆಂಡೆನ್ಸ್ ಅಪಾನ್ ಹಿಮ್ ಈವನ್ ಫಾರ್ ಅವರ್ ಮೆಟೀರಿಯಲ್ ನೆಸೆಸಿಟಿ.
ನಾವು ಪ್ರಾರ್ಥನೆಯನ್ನು ಯಾಕೆ ಮಾಡ್ತೇವೆ ಅಂದ್ರೆ ನಮ್ಮ ಭೌತಿಕ ಅಗತ್ಯತೆಯ ವಿಷಯದಲ್ಲೂ ಕೂಡ ನಾವು ದೇವರ ಮೇಲೆ ಆತುಕೊಂಡಿದ್ದೇವೆ ಎಂಬುದನ್ನ ತಿಳಿಸುವ ಉದ್ದೇಶದ ಮೇರೆಗೆ ಪ್ರಾರ್ಥನೆಯನ್ನ ಮಾಡ್ತೇವೆ.
ನೌ ದಿಸ್ ಆಲ್ಸೋ ಟೀಚಸ್ ಅಸ್ ದಟ್ ದೇರ್ಸ್ ನಥಿಂಗ್ ರಾಂಗ್ ಇನ್ ಪ್ರೇಯಿಂಗ್ ಫಾರ್ any material thing which we need.
ಇದು ನಮಗೆ ಕಲಿಸುವಂತದ್ದೇನಪ್ಪ ಅಂದ್ರೆ ನಮ್ಮ ಭೌತಿಕ ಅಂದ್ರೆ ಇಹಲೋಕದ ಅವಶ್ಯಕತೆಗಳು ಏನೇ ಇದ್ರೂ ಕೂಡ ಆ ಅಗತ್ಯತೆಗಳನ್ನ ದೇವರಲ್ಲಿ ಪ್ರಾರ್ಥಿಸುವಂತದ್ದು ತಪ್ಪೇನಿಲ್ಲ ಎಂಬುದಾಗಿ.
It may be clothing. If you need clothing, you can pray for it.
ಅದು ಬಟ್ಟೆನೇ ಇರಬಹುದು. ನಿಮಗೆ ಬಟ್ಟೆಯ ಅವಶ್ಯಕತೆ ಇತ್ತು ಅಂದ್ರೆ ಅದಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿರಿ.
It may be a house that you need to live in.
ನೀವು ವಾಸಿಸುವಂತ ಮನೆ ಇದ್ರೂ ಕೂಡ ಅದಕ್ಕಾಗಿ ಕೂಡ ಪ್ರಾರ್ಥನೆಯನ್ನ ಮಾಡಬಹುದು.
You can pray for it.
ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ರಿ.
For educational facilities for your children.
ನಿಮ್ಮ ಮಕ್ಕಳಿಗಾಗಿ ವಿದ್ಯಾಭ್ಯಾಸದ ಸೌಲಭ್ಯ ಇರಬಹುದು.
You can pray for it because you want them also to learn to earn their daily bread.
ಅದಕ್ಕಾಗಿ ನೀವು ಪ್ರಾರ್ಥನೆಯನ್ನ ಮಾಡಬೇಕು, ಯಾಕೆಂದ್ರೆ ನಿಮ್ಮ ಮಕ್ಕಳು ಸಹ ತಮ್ಮ ಅನುದಿನದ ಆಹಾರಕ್ಕಾಗಿ ದುಡಿಯುವರಾಗಿರಬೇಕು ಭವಿಷ್ಯದಲ್ಲಿ.
Well, they cannot earn their daily bread in most countries unless they have a decent education.
ಕೆಲವೊಂದು ದೇಶಗಳಲ್ಲಿ ಸರಿಯಾದ ವಿದ್ಯಾಭ್ಯಾಸವು ಇಲ್ಲ ಅಂದ್ರೆ ಅವರು ಅನುದಿನದ ಆಹಾರಕ್ಕಾಗಿ ಪರದಾಡಬೇಕಾಗುತ್ತದೆ.
So there's nothing wrong in praying for the education of our children as well. So all these things come in that little prayer. Give us this day our daily bread.
ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥನೆ ಮಾಡುವಂತದ್ದು ತಪ್ಪೇನಿಲ್ಲ. ಹಾಗಾಗಿ ನಮಗೆ ಅನುದಿನದ ಆಹಾರವನ್ನ ದಯಪಾಲಿಸು ಎಂಬುವಂತ ಒಂದೇ ಒಂದು ಸಣ್ಣ ಪ್ರಾರ್ಥನೆಯಲ್ಲಿ ಎಲ್ಲಾ ವಿಷಯಗಳು ಅಡಕವಾಗಿವೆ.
Lord, provide us with what is necessary for our life on this earth.
ದೇವರೇ, ಇಹಲೋಕದ ಜೀವಿತಕ್ಕಾಗಿ ಏನೇನು ಅಗತ್ಯತೆಗಳು ಇವೆಯಲ್ಲ ಅವುಗಳನ್ನ ನಮಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡುವವರಾಗಿರಬೇಕು ನಾವು.
Now it's very interesting to see that this prayer for daily bread comes immediately after thy will be done on earth as it is in heaven.
ಇದು ಒಂದು ಆಸಕ್ತಿಕರ ವಿಷಯವಾಗಿದೆ. ಅನುದಿನದ ಆಹಾರಕ್ಕೆ ಸಂಬಂಧಪಟ್ಟಂತ ಪ್ರಾರ್ಥನೆಯು ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬಂತ ಪ್ರಾರ್ಥನೆಯ ನಂತರ ಬರುವಂತದ್ದು.
So when we put the two requests side by side next to each other, we find it's something like this.
ಹಾಗಾಗಿ ಈ ಎರಡು ಕೋರಿಕೆಗಳನ್ನ ಒಟ್ಟೊಟ್ಟಿಗೆ ಅಕ್ಕಪಕ್ಕ ಇಟ್ಟಾಗ ಅದನ್ನ ನಾವು ಈ ರೀತಿಯಾಗಿ ನೋಡುವರಾಗಿರ್ತೇವೆ.
Thy will be done. Lord, my longing is that your will be done on earth as it is done in heaven.
ನಾವು ಈ ರೀತಿಯಾಗಿ ಹೇಳಬೇಕು, ದೇವರೇ ನನ್ನ ದೊಡ್ಡ ಬಯಕೆ ಏನಪ್ಪ ಅಂದ್ರೆ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ.
Now, in order to do that will of yours on earth, please give me my daily bread so that I can have strength to do it.
ದೇವರೇ ಇಹಲೋಕದಲ್ಲಿ ನಿನ್ನ ಚಿತ್ತವನ್ನ ನಾನು ಮಾಡಬೇಕಂದ್ರೆ ನಾನು ಸಮರ್ಥನಾಗಿರಲು ನನಗೆ ಅನುದಿನದ ಆಹಾರವನ್ನ ಕೊಡು ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳಬೇಕು.
So you see, the reason why we ask God for material things is so that we can do his will and not our own.
ಭೌತಿಕ ಸಂಗತಿಗಳಿಗಾಗಿ ನಾವು ಏನಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಅಂದ್ರೆ ದೇವರ ಚಿತ್ತವನ್ನ ಮಾಡುವುದಕ್ಕೆ ಹೊರತು ನಮ್ಮ ಚಿತ್ತವನ್ನ ಮಾಡುವುದಕ್ಕಲ್ಲ.
That's why it's very important first to pray thy will be done on earth as it is in heaven and then to come to our material needs.
ಅದಕ್ಕಾಗಿ ಮೊದಲು ಪರಲೋಕದಲ್ಲಿ ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬಂತ ಪ್ರಾರ್ಥನೆ ಮಾಡುವುದು ಮುಖ್ಯವಾಗಿದೆ. ಅದಾದ ನಂತರ ನಮ್ಮ ಭೌತಿಕ ಅಗತ್ಯತೆಗಳಿಗಾಗಿ ಪ್ರಾರ್ಥನೆಯನ್ನ ಮಾಡಬೇಕು.
The trouble with a lot of Christians, of course, is that they only pray for their material needs.
ಅನೇಕ ಕ್ರೈಸ್ತರ ಸಮಸ್ಯೆ ಏನಪ್ಪ ಅಂದ್ರೆ ಬಹಳಷ್ಟು ಜನರು ತಮ್ಮ ಇಹಲೋಕದ ಅಂದರೆ ಭೌತಿಕ ಅಗತ್ಯತೆಗಳಿಗಾಗಿ ಮಾತ್ರ ಪ್ರಾರ್ಥನೆ ಮಾಡ್ತಾರೆ.
Doing the will of God in their lives on earth.
ಅವರು ತಮ್ಮ ಇಹಲೋಕದ ಜೀವಿತದಲ್ಲಿ ದೇವರ ಚಿತ್ತವನ್ನ ಮಾಡುವ ಉದ್ದೇಶದಿಂದ ಆ ಪ್ರಾರ್ಥನೆಯನ್ನ ಮಾಡೋದಿಲ್ಲ.
And so we see here the request for material needs comes there and there's nothing wrong with it.
ಹಾಗಾಗಿ ದೇವರ ಚಿತ್ತವನ್ನ ಮಾಡುವ ಉದ್ದೇಶದಿಂದ ನಾವು ನಮ್ಮ ಭೌತಿಕ ಅಗತ್ಯತೆಗಳಿಗಾಗಿ ಪ್ರಾರ್ಥನೆ ಮಾಡುವಂತದ್ದು ತಪ್ಪೇನಿಲ್ಲ.
Some people think that we shouldn't pray to God for any material thing.
ಕೆಲವು ಜನರು ಈ ರೀತಿಯಾಗಿ ಯೋಚಿಸುತ್ತಾರೆ, ನಾವು ಭೌತಿಕ ಅಗತ್ಯತೆಗಳಿಗಾಗಿ ಪ್ರಾರ್ಥನೆಯನ್ನೇ ಮಾಡಬಾರದು ಎಂಬುದಾಗಿ.
That is wrong to pray for material things. We only pray for spiritual things. It's not true.
ಇಹಲೋಕದ ಅಗತ್ಯತೆಗಳಿಗಾಗಿ ಪ್ರಾರ್ಥನೆ ಮಾಡುವಂತದ್ದು ತಪ್ಪು, ಕೇವಲ ಆತ್ಮಿಕ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅನೇಕರು ಯೋಚಿಸುತ್ತಾರೆ. ಅದು ಸತ್ಯ ಅಲ್ಲ.
It sounds very holy, but it's contrary to the teaching of Jesus, who taught us before even the prayer for forgiveness of sins and deliverance from evil to pray for our bodily needs.
ಆ ರೀತಿಯಾಗಿ ಮಾತನಾಡುವಂತದ್ದು ಪವಿತ್ರರು ಎಂಬುದಾಗಿ ತೋರಿಸಿದರೂ ಸಹ ಯೇಸು ಕ್ರಿಸ್ತನ ಬೋಧನೆಗೆ ಅದು ತದ್ವಿರುದ್ಧವಾಗಿದೆ. ಯೇಸು ಕ್ರಿಸ್ತರು ಈ ರೀತಿಯಾಗಿ ನಮಗೆ ಹೇಳಿಕೊಟ್ರು, ಪಾಪ ಕ್ಷಮಾಪಣೆಯ ಮತ್ತು ಕೇಡಿನಿಂದ ತಪ್ಪಿಸುವ ಪ್ರಾರ್ಥನೆಯ ಮೊದಲು ನಮ್ಮ ದೈಹಿಕ ಅಗತ್ಯತೆಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ.
So let's never think that this body was created by Satan. It was created by God.
ಯಾವತ್ತೂ ಈ ರೀತಿಯಾಗಿ ಯೋಚಿಸಬೇಡ್ರಿ, ಈ ದೇಹವು ಸೈತಾನನಿಂದ ಉಂಟು ಮಾಡಲ್ಪಟ್ಟಿದೆ ಎಂಬುದಾಗಿ. ದೇಹವು ದೇವರಿಂದಲೇ ಉಂಟು ಮಾಡಲ್ಪಟ್ಟಿದೆ.
And when we put God first in our life, it's perfectly proper to ask God to provide all our material needs, not luxuries but necessities.
ನಾವು ನಮ್ಮ ಜೀವಿತದಲ್ಲಿ ದೇವರನ್ನ ಮೊದಲು ಇಟ್ಟಾಗ ಇದು ಸರಿಯಾದ ಕ್ರಮವಾಗಿದೆ. ನಮ್ಮ ಭೌತಿಕ ಅಗತ್ಯತೆಗಳನ್ನ ಒದಗಿಸುವುದಕ್ಕೆ ದೇವರಲ್ಲಿ ಕೇಳಿಕೊಳ್ಳುವಂತದ್ದು ಐಷಾರಾಮಿ ವಿಷಯಗಳಿಗಾಗಿ ಅಲ್ಲ, ಅವಶ್ಯಕತೆಯ ಅನುಗುಣವಾಗಿ ಕೇಳಿಕೊಳ್ಳಬೇಕು.
Word of God says, my God shall supply all your needs according to his riches in glory by Christ Jesus.
ದೇವರ ವಾಕ್ಯವು ಈ ರೀತಿಯಾಗಿ ಹೇಳುತ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು ಎಂಬುದಾಗಿ. ಆಮೇನ್.